ஸ்ரீகுருப்போ நம ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் ஷாபாம் மணிக்ரீவ விமோசனம் ஸ்வநாம பிரணாதேவ நிரஸ்த கிரஹ விக்ரஹம் வந்தாவனமிதம் வந்தே பிரம்ம ருத்ரேந்திரவந்திதம் ஸ்வாந்தஸ்தாந்த சய்யாய பூர்ண ஜான ரசர்ணசே உத்துங்கவாந்தரங்காய மத்வதுர்தார்த்தயே நம. குருமுகிலே குணஜம் சத்குணே காசிவாசம் சமதபரிநிஷ்டம் சத்வநிஷ்டம் வரிஷ்டம் சகலசுதனசிஷ்டம் நித்தியநிர்வூதகஷ்டம் ஹயந்தபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே நீராபராட்சிதானந்தலீலா கோபாலபாலிதாம் வித்யாபயோநிதீம் வந்தே ப்ரஹ்ம வித்யா குருன்மம. ब्रह्मचर्य हरिप्रीति सुविद्या वादशालिनः इष्टदां कष्टहर्त्रोन्नः विद्यामान्यान् मुनीन् नमः. वादिराज पदद्वन्द्व वारिजासक्त मानसान् विश्वप्रिय गुरून् वन्दे मन्दोहं भेदशुद्धये. सत्यं सत्यं पुनः सत्यं विष्णुतीर्थप्रसादतः सर्वे कामा भवन्त्येव शुभरोगिन्दसन्निधौ. चिन्तामणिं सुभक्तां कल्पवृक्षं च कामदम् சுவாமினம் துவாம் ரகு பிரேமதீர்த்தம் வந்தே சவேஷ்டம் அஜான விதச்சேதம் புத்திசம்பிரதாயகம் விஜான விமலம் சாந்தம் விஜயாட்சகுரும் பஜி ஸ்ரீ குருப்போ நம. ஹரி ஓம். சதயா ஷத்தயா யுக்த தஸ்ய ஆராதனமீஹதே லபதே ததஹ்காமான் மயைவ விதாந்ததாம். இது ஹேளதா இதரே ஹரிய பக்தனாதவ ஸ்வதஹ ஸ்ரீஹரியன்னே சரணாகதனாதவ காரணாந்தரதிந்த அவனிகேனோ தொந்தரகளோ இன்னேனோ இட்டுக்கொண்டு பாரப்த கர்மதிந்தாகி அவ தேவரன்ன மறுத்து ஒன்று வேளை பேரே தேவதைகளன்ன ஆராதனை மாடிகரூ கூட பகவந்த அவர மூலக தானே அதன் ஸ்வீகார மாடி கொனைகி தன்னன்னு கொடத்தானே அதன்னே ஹெடத்தா இருந்தாரு ராகவேந்திர சுவாமிகளு. பக்தஹ ಅಂದ್ರೆ ಯಾರು ಅಂದ್ರೆ ಹೇಳುತ್ತಾರೆ, ಸ್ವತೋ ವಿಷ್ಣು ಭಕ್ತ ಏವ. ಸ್ವತಃ ಅವ ವಿಷ್ಣು ಭಕ್ತನಾಗಿರ್ತಾನೆ. ಯಹ ಜ್ಞಾತ್ವಾಪಿ ವಿಷ್ಣು, ಭಗವಂತನನ್ನ ಸರ್ವೋತ್ತಮ ಅಂತ ತಿಳ್ಕೊಂಡಿದ್ರೂ ಕೂಡ ಕಾರಣಾಂತರವಶಾದೇವ ಯಾಮ್ ಯಾಮ್ ಬ್ರಹ್ಮಾದಿತನು. ಅಂದ್ರೆ ಒಂದು ವೇಳೆ ಪ್ರಾರಂಭ ಕರ್ಮಾನುಸಾರ ಆ ಜ್ಞಾನ ಹೊರಟು ಹೋಗಿ ಬೇರೆ ಎಲ್ಲ ದೇವತೆಗಳನ್ನ ಪೂಜಾ ಮಾಡಿದರೂ ಕೂಡ ಅಲ್ಲಿ ಮಯಯೋಹಿತಾನ್ವಿತಾನ್ ಕಾಮಾನ್ ಲಭತೆ, ನಾನೇ ಅವನಿಗೆ ಎಲ್ಲವನ್ನ ಪೂರ್ಣ ಮಾಡಿಕೊಡುತ್ತೇನೆ. ಕೊನೆಗೆ ಅಲ್ಲಿ ನನ್ನನ್ನೇ ಆರಾಧನೆ ಮಾಡಿದ್ದು ಎಂಬ ಜ್ಞಾನವನ್ನೂ ಕೊಡುತ್ತೇನೆ ಎಂಬುದನ್ನ ಭಗವಂತ ತಿಳಿಸಿಕೊಡ್ತಾ ಇದ್ದಾನೆ. ಅಂತವತ್ತು ಫಲಂ ತೇಷಾಂ ತದ್ಭವತಿ ಅಲ್ಪಮೇಧಸಾಂ ದೇವಾನ್ ದೇವ ಯಜೋ ಯಾಂತಿ ಮದ್ಭಕ್ತಃ ಯಾಂತಿ ಮಾಮಪಿ. ಇಲ್ಲಿ ಬೇರೆ ದೇವತೆಗಳನ್ನು ಉಪಾಸನೆ ಮಾಡತಕ್ಕಂಥವರಿಗೆ ಫಲವೇನು ಎಂದು ಹೇಳುತ್ತಾರೆ. ಅಂತವತ್ತು ಫಲಂ ತೇಷಾಂ, ಅವರಿಗೆ ಆ ಏನು ಫಲ ಬರುತ್ತೆ, ದೇವತೆಗಳ ಮಿಕ್ಕ ದೇವತೆಗಳನ್ನು ಪೂಜಾ ಮಾಡುವವರಿಗೆ ಫಲ ಅಂತವತ್ ಅಂದರೆ ಅದಕ್ಕೊಂದು ಕೊನೆ ಅಂತಿದೆ. ಫಲ ಕೊಟ್ಟರೆ ಮುಗಿದು ಹೋಗುತ್ತೆ, ಪುನಃ ಪುನಃ ಪಡೆಯಬೇಕಾಗುತ್ತೆ. ಭಗವಂತನ ಆರಾಧನೆ ಮಾಡಿದರೆ ಹಾಗಲ್ಲ, ಭಗವಂತ ಫಲ ಕೊಟ್ಟರೆ ಅದಕ್ಕೆ ಅಂತ ಇರಲ್ಲ, ಕೊನೆಯೇ ಇಲ್ಲ. ನಾವಿರೋ ಪರ್ಯಂತ ಆ ಭಗವಂತನ ಕರುಣೆ ಅನಂತರ ಆನಂದ ಅನುಭವ ಸದಾ ಕಾಲ ಇರುತ್ತೆ. ಇನ್ನ ದೇವಾನ್ ದೇವ ಯಜ ಯಾಂತಿ, ಅವರಿಗೇನು ಬರುತ್ತೆ, ಅಲ್ಪವಾದ ಫಲಗಳೇ ಬರುತ್ತೆ. ಮಿಕ್ಕ ದೇವತೆಗಳನ್ನು ಆರಾಧನೆ ಮಾಡಿದರೆ ಯದ್ಯಪಿ ಅವರೊಳಗೆ ನನ್ನನ್ನೇ ಆರಾಧನೆ ಮಾಡಿದ್ರು, ನನ್ನ ಎಚ್ಚರವಿಲ್ಲದೆ ಅವರೊಳಗೆ ನಾನೊಬ್ಬನಿದ್ದೀನಿ ಎಂಬ ಎಚ್ಚರವಿಲ್ಲದೆ ಅವರ ಆರಾಧನೆ ಮಾಡಿದರೆ ಅವರಿಗೆ ಅಲ್ಪವಾದ ಫಲವೇ ಬರುತ್ತೆ. ಅದೇ ನನ್ನ ಎಚ್ಚರದಿಂದ ಮಾಡಿದರೆ, ನನಗೆ ಸಮರ್ಪಣೆ ಮಾಡಿದರೆ ಅದು ವಿಶೇಷ ಫಲ ಬರುತ್ತೆ ಎಂಬುದನ್ನು ನಾನು ಭಗವಂತ ತಿಳಿಸಿಕೊಡತಾ ಇದ್ದಾನೆ. ರಾಯರ ಸೇವಾ ಮಾಡ್ತೀವಿ, ರಾಯರೊಳಗೆ ರಾಮಚಂದ್ರನನ್ನ ನೋಡಿ ಆ ರಾಮಚಂದ್ರನ ದೃಷ್ಟಿಯಿಂದ ಸೇವಾ ಮಾಡಿ ರಾಯರಿಗೂ ನಮಸ್ಕಾರ ಮಾಡಿದರೆ ವಿಶೇಷ ಫಲ. ಇಲ್ಲ, ರಾಯರ ಒಳಗೆ ರಾಮಚಂದ್ರನನ್ನು ನೋಡದೆ ಕೇವಲ ರಾಯರನ್ನು ನೋಡಿ ನಮಸ್ಕಾರ ಮಾಡಿ ಸೇವಾ ಮಾಡಿದ್ರು ಒಳಗೆ ರಾಮಚಂದ್ರನೇ ಸ್ವೀಕಾರ ಮಾಡುತ್ತಾನೆ, ಆದರೆ ಅವರಿಗೆ ರಾಮಚಂದ್ರನನ್ನು ಪೂಜೆ ಮಾಡಿದ ಫಲ ಬರಲ್ಲ, ಕೇವಲ ಚೂರು ಫಲ ಮಾತ್ರ ಬರುತ್ತೆ. ನಂತರ ಯಾರ ದೇವತೆಗಳನ್ನ ಉಪಾಸನೆ ಮಾಡುತ್ತಾರೆ ಅವರವರು ಆಯಾ ದೇವತೆಗಳ ಸನ್ನಿಧಾನವನ್ನ ಸೇರಿಬಿಡುತ್ತಾರೆ. ನನ್ನನ್ನು ಯಾರು ಆರಾಧನೆ ಮಾಡುತ್ತಾರೆ ಅಂದ್ರೆ ಹೇಳ್ತಾ ಇದ್ದಾರೆ, ತಸ್ಮಾತ್ ಮದಾರಾಧನ ಪ್ರಾಧಾನ್ಯನ ಅನ್ಯ ದೇವತಾ ಆರಾಧನಂ ಚ ಪರಿವಾರತೆಯ ಕಾರ್ಯಂ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ದೇವರನ್ನೇ ಆರಾಧನೆ ಮಾಡಬೇಕಾ, ಮಿಕ್ಕ ದೇವತೆಗಳನ್ನ ಆರಾಧನೆ ಮಾಡಬಾರದು ಎಂಬ ಅಭಿಪ್ರಾಯ ಬಂತಲ್ಲ ಅಂದರೆ ಹೇಳುತ್ತಾರೆ, ಅದು ತಾತ್ಪರ್ಯ ಅಲ್ಲ ಶ್ರೀಕೃಷ್ಣನದ್ದು. ನನ್ನನ್ನು ಪ್ರಧಾನವಾಗಿ, ನಾನು ಪ್ರಧಾನವಾಗಿದ್ದೇನೆ ನೋಡಿ, ದೇವರು ತನ್ನ ಕುರಿತ ಅಂತ ಹೇಳ್ಕೊಡೋದು ನಾನು ಪ್ರಧಾನ ಅಂತ, ಅದು ನಮ್ಗೆ ಸ್ವಲ್ಪ ರುಚಿಸಲ್ಲ. ಇನ್ನೊಬ್ಬರು ಹೇಳಿ ಚೆನ್ನಾಗಿರುತ್ತೆ, ಅವರ ಕುರಿತು ಅವರೇ ಹೇಳಬೇಕಾ, ಬೇರೆ ಗತಿ ಇಲ್ಲ. ಆತನೇ ಹೇಳಬೇಕು ಆತನ ಕುರಿತು, ಆತನ ಕುರಿತು ಹೇಳೋರು ಬೇರೆ ಇಲ್ಲ. ಅದರಿಂದ ಭಗವಂತ ಅವನೇ ಎಲ್ಲರಲ್ಲೂ ಸ್ವತಂತ್ರನಾಗಿದ್ದಾನೆ, ಅವನು ಮಾಡಿಸಿದರೆ ಎಲ್ಲರೂ ಮಾಡುತ್ತಾರೆ, ಇಲ್ಲದಿದ್ರೆ ಇಲ್ಲ. ಅಂಥ ಕಾಲಕ್ಕೆ ಇವನಿಂದ ಎಲ್ಲವೂ ಆಗತಾ ಇದೆ ಎಂಬ ಎಚ್ಚರಪೂರ್ವಕ ನಾವು ವಿಶೇಷವಾಗಿ ಭಗವಂತನ ಚಿಂತನೆ ಮಾಡಬೇಕು. ಹಾಗೆ ದೇವರ ಪರಿವಾರತೆಯ ಮಿಕ್ಕ ದೇವತೆಗಳನ್ನ ಅಂದರೆ ಅವು ದೇವರ ಪರಿವಾರ, ಇವರು ಭಗವಂತನ ಸೇವಕರು ಅಂತ ಲಕ್ಷ್ಮೀದೇವಿ ಮೊದಲುಕೊಂಡು ಎಲ್ಲಾ ದೇವತೆಗಳನ್ನ ಎಲ್ಲರನ್ನ ದೇವರ ಸೇವಕರು ಅಂತ ಚಿಂತನೆ ಮಾಡಬೇಕಷ್ಟೇ ಹೊರತು ದೇವರಂತೆ ಇವರು ಪ್ರಧಾನ ಅಂತ ಚಿಂತನೆ ಮಾಡಬಾರದು. ಇದನ್ನೇ ಹರಿಕಥಾಮೃತ ಸಾರದಲ್ಲಿ ಎಲ್ಲಾ ಕಡೆ ಕೂಡ ಹೇಳುತ್ತಾರೆ. ಗಣಪತಿಯೇ ಮೊದಲಾದ ಅನ್ಯ ದೇವತೆಗಳನ್ನೇ ಭಜಿಸುವರು ಅಂತ ಹೇಳ್ತಾರೆ. ಗಣಪತಿ ಮೊದಲಾದವರೆಲ್ಲ ಅನ್ಯ ದೇವತ, ಅವರ ಆರಾಧನೆ ಮಾಡಬಾರದು ಎಂಬ ಅಭಿಪ್ರಾಯ ಬಂದರೆ ಅಲ್ಲಿ ಹೇಳುತ್ತಾರೆ, ಹಾಗೆ ಹೇಳಿದ ಜಗನ್ನಾಥದಾಸರೇ ಗಣಪತಿ ಸ್ತೋತ್ರ ಸಂಧಿಯೇ ಮಾಡುತ್ತಾರೆ, ಗಣಪತಿಯನ್ನೇ ಸ್ತೋತ್ರ ಮಾಡುತ್ತಾರೆ. ಮತ್ತೆ ಅನ್ಯ ದೇವತೆಗಳ ಆರಾಧನೆ ಮಾಡಬಾರದು ಅಂತ ತಾವೇ ಮಾಡಿದ್ರಲ್ಲ ಎಂಬ ಪ್ರಶ್ನೆ ಬಂದರೆ, ಹಾಗಲ್ಲ, ಗಣಪತಿ ಅನ್ಯ ದೇವತಾ ಅಂತ ಯಾವಾಗ ಕರೆಸಿಕೊಳ್ಳುವುದು ಅಂದರೆ ಶ್ರೀಹರಿ ಅಂತೇನೆ ಆತನೂ ಒಬ್ಬ ದೇವ, ಸ್ವತಂತ್ರನಾದವ, ದೊಡ್ಡವ, ದೇವರು ಗಣಪತಿ ಒಂದೇ ಎಂಬ ಭಾವನೆಯಿಂದ ಯಾರು ಮಾಡುತ್ತಾರೋ ಆವಾಗ ಗಣಪತಿಯನ್ನ ಅನ್ಯ ದೇವತಾ ಅಂತ ಹೇಳುತ್ತಾರೆ. ಗಣಪತಿಯನ್ನ ನಾವು ಭಗವಂತನ ಪರಿವಾರವಾಗಿ ಭಜನೆ ಮಾಡಿದಾಗ ಗಣಪತಿ ಅನ್ಯ ದೇವತಾ ಆಗಲ್ಲ. ಆ ರೀತಿಯಲ್ಲಿ ಚೆನ್ನಾಗಿದೆ. ಅದಕ್ಕೆ ಅನ್ಯ ದೇವಸ್ಸ ನೈವೇದ್ಯಂ ಭುಕ್ತ್ವಾ ಚಾಂದ್ರಾಯಣಂ ಚರೇತ್, ಅನ್ಯ ದೇವತೆಗಳ ನೈವೇದ್ಯವನ್ನ ಸ್ವೀಕಾರ ಮಾಡಿದರೆ ಚಾಂದ್ರಾಯಣ ವ್ರತವನ್ನ ಮಾಡಬೇಕು ಅಂತ ಹೇಳುತ್ತಾರೆ. ಆ ಅನ್ಯ ದೇವತಾ ಶಬ್ದಕ್ಕೂ ಇದೇ ಅರ್ಥ. ಏನರ್ಥ? ಭಗವಂತನ ಏನು ವಿಶೇಷವಾದ ಆಧಿಕ್ಯ, ಅವನೇ ದೊಡ್ಡವ ಹೇಗಿದ್ದಾನೆ ಹಾಗೆ ಇವರೂ ದೊಡ್ಡವರು ಎಂಬ ಭಾವನೆಯಿಂದ ಯಾರಾದರೂ ಮಿಕ್ಕ ದೇವತೆಗಳಿಗೆ ದೇವರಿಗೆ ಕೊಟ್ಟಂತೇನೆ ಮಿಕ್ಕವರಿಗೂ ಒಳ್ಳೆ ಗೌರವ ಕೊಟ್ಟು ಅವರಿಗೆ ದೇವರಿಗೆ ಕೊಟ್ಟಂತೇನೆ ನೈವೇದ್ಯ ಕೊಟ್ಟರೆ, ಅಂತ ನೈವೇದ್ಯ ಸ್ವೀಕಾರ ಮಾಡಿದರೆ ನಮಗೆ ಅರ್ಥ ಆಗುತ್ತೆ ಎಂಬ ತಾತ್ಪರ್ಯ ಅಷ್ಟೇ ಹೊರತು ದೊಡ್ಡವರ ಪ್ರಸಾದ ಸ್ವೀಕಾರ ಮಾಡಲೇಬಾರದು ಎಂಬ ತಾತ್ಪರ್ಯ ಅಲ್ಲಿ ಬರಲಿಲ್ಲ ಅಂತ ಒಬ್ಬ ಒಂದು ಪಕ್ಷದ ವಾದ. ಅದಕ್ಕೆ ಹೇಳುತ್ತಾರೆ ಈ ಅನ್ಯ ದೇವತಾ ಶಬ್ದಕ್ಕರ್ಥ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಚೆನ್ನಾಗಿ ತೋರಿಕೊಟ್ಟಿದ್ದಾರೆ. ಆ ಥರ ದೇವರನ್ನು ನಾವು ಭಗವಂತನ ಪ್ರಧಾನವಾಗಿ ಆರಾಧನೆ ಮಾಡಬೇಕು, ಮಿಕ್ಕವರನ್ನ ಶ್ರೀಹರಿಯ ಪರಿವಾರವಾಗಿ ಚಿಂತನೆ ಮಾಡಬೇಕು. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಅವ್ಯಕ್ತಂ ವ್ಯಕ್ತಿಂ ಆಪನ್ನಂ ಮನ್ಯಂತೆ ಮಾಂ ಅಬುದ್ಧಯಃ ಪರಂ ಭಾವಂ ಅಜಾನಂತಃ ಮಾಂ ಅವ್ಯಯಂ ಅನುತ್ತಮಂ. ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ, ಕೋ ವಿಶೇಷ ತವ ಅನ್ಯಜ್ಯೋ ಬ್ರಹ್ಮಾದಿಭ್ಯಃ. ಸರಿಯಪ್ಪ, ಮಿಕ್ಕವರೆಲ್ಲ ನಿನಕ್ಕಿಂತ ಕಡಿಮೆ, ನೀನು ದೊಡ್ಡವ ದೊಡ್ಡವ ಅಂತ ಹೇಳ್ತಾರಲ್ಲ, ನಿನ್ನಲ್ಲಿ ಆ ದೊಡ್ಡಸ್ತಿಗೆ ಏನಿದೆ? ಬ್ರಹ್ಮಾದಿ ದೇವತೆಗಳಲ್ಲಿ ಇಲ್ಲದ ದೊಡ್ಡಸ್ತಿಗೆ ನಿನ್ನಲ್ಲೇನಿದೆ ಎಂಬ ಪ್ರಶ್ನೆ ಬಂದಾಗ ಹೇಳ್ತಾರೆ, ಅಜ್ಞಾನಿಗಳಾದವರು ನನ್ನನ್ನ ಏನಂತ ತಿಳಿಯುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಅಂತ ಹೇಳ್ತಾ ಇದ್ದಾರೆ. ನಾನು ಅವ್ಯಕ್ತಂ ಕಾರ್ಯ ದೇಹಾದಿಹೀನಮ್ಮ, ಅಂದರೆ ನನಗೆ ಈ ಹೊರಗೆ ನಿಮಗೆಲ್ಲ ದೇಹ ಬರ್ತಾ ಇದೆಯಲ್ಲ, ಅಂಥ ದೇಹ ನನಗಿಲ್ಲ, ಅಂಥ ದೇಹದ ಚಟುವಟಿಕೆಗಳು ನನಗಿಲ್ಲ, ಅಂಥ ನನ್ನನ್ನ ಎಲ್ಲರಂತೆ ದೇಹ ಇರುವವ ಎಲ್ಲರಂತೆ ಚಟುವಟಿಕೆ ಇರತಕ್ಕಂಥವ ಅಂತ ತಿಳಿಯುತ್ತಾರೆ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಂ ಅಬುದ್ಧಯ, ಅಂದರೆ ಜ್ಞಾನಹೀನರಾದವರು ಹೇಳುತ್ತಾರೆ. ಆದರೆ ನೀನೆಂತವ ಅಂತ ಹೇಳ್ತಾರೆ, ಪರಂ ಭಾವಂ ಅಜಾನಂತಃ. ಪರಂ ಭಾವಂ ಅಜಾನಂತಃ ಅಂದರೆ ಹೇಳ್ತಾ ಇದ್ದಾರೆ, ನಾನು ವಿಶೇಷವಾಗಿ ಎಲ್ಲರಿಗೂ ನಿಯಾಮಕ. ಪರ ಅಂದ್ರೆ ಶ್ರೇಷ್ಠ. ನೋಡಿ, ಚಿಕ್ಕ ಚಿಕ್ಕ ದೇವತೆಗಳನ್ನ ದೊಡ್ಡ ದೇವತೆಗಳು ಕಂಟ್ರೋಲ್ ಮಾಡುತ್ತಾರೆ, ಅವರನ್ನ ಅವರ ಮೇಲಿರೋರು ಹಾಗೆ 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 ನೋಡುತ್ತಾ ಹೋದರೆ ಕೊನೆಗೆ ಉಳಿಯೋದು ಲಕ್ಷ್ಮೀದೇವಿ. ಎಲ್ಲರನ್ನ ಕಂಟ್ರೋಲ್ ಮಾಡೋಳು ಆಕೆ ಒಬ್ಬಳೆ, ಆಕೆಯನ್ನು ನಿಯಾಮನ ಮಾಡತಕ್ಕಂಥವ ಕಂಟ್ರೋಲ್ ಮಾಡುವವ ಸ್ವಾಮಿ. ಆಕೆಗೆ ಎಲ್ಲ ಆ ಭಗವಂತನಿಂದಲೇನೆ ಬರ್ತಾ ಇವೆ. ಆದ ಕಾರಣ ನಾನು ಎಲ್ಲರಲ್ಲೂ ನಿಂತು ಎಲ್ಲರಿಗೂ ಎಲ್ಲವನ್ನ ಕೊಡತಕ್ಕಂಥವ ಎಂಬ ಎಚ್ಚರ ಇಲ್ಲದೆ ಎಲ್ಲರಲ್ಲೂ ಒಬ್ಬ ಅಂತ ನನ್ನನ್ನು ಚಿಂತನೆ ಮಾಡುತ್ತಾ ಇದ್ದಾರೆ. ನಾನೆಂಥವ? ಅವ್ಯಯಂ ಅನುತ್ತಮಂ ಅದು ಹೇಳುತ್ತಾರೆ. ಅವ್ಯಯಂ ನಾಶರಹಿತ ನಾನು, ಎಲ್ಲರೂ ಕೂಡ ನಾಶ ಇದ್ದವರೇ, ನಾನೊಬ್ಬ ನಾಶ ಇಲ್ಲ. ಆ ಸಂಶಯ ಬರುತ್ತೆ, ಜೀವರಿಗೆ ನಾಶ ಉಂಟೋ ಇಲ್ವೋ? ಜೀವರಿಗೆ ನಾಶ ಉಂಟು, ನಾಶ ಇಲ್ಲ. ಹೇಗೆ ಅಂದರೆ ಸ್ವರೂಪತಃ ಜೀವರಿಗೆ ನಾಶ ಇಲ್ಲ. ಜೀವರ ದೇಹ ಉಂಟಲ್ಲ ಈ ಶರೀರ, ಇದಕ್ಕೆ ನಾಶ ಇದೆ, ಆದ್ದರಿಂದ ಜೀವರಿಗೆ ನಾಶ ಎಂಬ ಶಬ್ದ ಪ್ರಯೋಗ ಬರ್ತಾ ಇದೆ. ಅಂದರೆ ನಾಶ ಆಗುವ ಶರೀರ ಉಳ್ಳವರು, ಯಾರಿಗೆ ನಾಶವಾಗುವ ಶರೀರ ಇರುತ್ತೋ ಅವರಿಗೆ ನಾಶ ಇದೆ ಅಂತರ್ಥ. ಅಷ್ಟೇ ಹೊರತು ಅವರೇ ಇಲ್ಲದೆ ಹೋಗ್ತಾರೆ ಅಂತರ್ಥ ಅಲ್ಲ, ಅವರೇ ಇಲ್ಲದೆ ಹೋಗ್ತಾರೆ ಅಂತರ್ಥ ಅಲ್ಲ. ಸಾಮಾನ್ಯವಾಗಿ ಶಬ್ದ ಪ್ರಯೋಗ ಬರ್ತಾ ಇರುತ್ತೆ ನೋಡಿ, ಯಾರಾದರೆ ತುಂಬಾ ತೊಂದರೆಯಿಂದ ಎಲ್ಲಾ ದುಡ್ಡು ಎಲ್ಲಾ ಕಳ್ಕೊಂಡು ಎಲ್ಲಾ ತೊಂದರೆಯಿಂದ ಭಿಕ್ಷಗಾರರಾಗಿ ಹೋಗ್ತಾ ಇರ್ತಾರೆ, ಅದಕ್ಕೆ ಶಬ್ದ ಪ್ರಯೋಗ ಮಾಡುತ್ತಾರೆ. ತುಂಬಾ ಉಪದ್ರ ಕೊಟ್ಟರು ಎಲ್ಲರಿಗೆ, ಹಳಾಗಿ ಹೋದ್ರು ಅಂತ ಹೇಳ್ತಾ ಇರ್ತಾರೆ. ಹಳಾಗಿ ಹೋದ್ರು ಅಂದ್ರೆ ಇಲ್ಲದೆ ಹೋಗ್ಬಿಟ್ರ ಅವರು, ಅವರು ಇಲ್ಲವೇ ಇಲ್ವಾ? ಇದ್ದಾರೆ, ಆದರೆ ಅವರಿಗೆ ತುಂಬಾ ನಷ್ಟ ಆಯಿತು ಎಂಬ ಉದ್ದೇಶ. ಹಾಗೆ ಜೀವರಿಗೆ ನಾಶವಿದೆ ಅಂದರೆ ಜೀವರೇ ನಾಶ ಆಗ್ತಾರೆ ಅಂತಲ್ಲ, ಜೀವರ ಸುತ್ತು ಇರುವ ಈ ದೇಹ ಹಾಳಾಗ್ತಾ ಇದೆ. ಇಂಥ ಹಾಳಾಗುವ ದೇಹ ನನಗಿಲ್ಲ. ಮತ್ತೆ ನನ್ನನ್ನು ಏನಂತ ತಿಳಿಯುತ್ತಾರೆ ಸಾಮಾನ್ಯ ಜನ? ಎಲ್ಲರಂತೆ ಶ್ರೀಹರಿ ಶ್ರೀಕೃಷ್ಣನ ದೇಹವು ಹಾಳಾಗುತ್ತೆ, ಅಂಥ ದೇಹ ದೇವರಿಗಿದೆ ಅಂತ ತಿಳಿಯುತ್ತಾರೆ. ಅಂದ್ರೆ ಅರ್ಥ ಏನು? ಮಿಕ್ಕ ಬ್ರಹ್ಮಾದಿ ಸಕಲ ದೇವತೆಗಳಿಗಿಂತ ನೀನು ಹೇಗೆ ಉತ್ತಮ ಅಂತ ಕೇಳಿದರೆ ಇಷ್ಟು ಹೇಳಿದರು, ಎಲ್ಲರೂ ಕೂಡ ಹಾಳಾಗುವ ದೇಹ ಇದೆ ನನಗಿಲ್ಲ, ಎಲ್ಲರೂ ಹಾಳಾಗುವಂತಹ ದೇಹ ಹೊತ್ತವರೇ, ಅವರಲ್ಲಿ ಒಬ್ಬ ನಾನಲ್ಲ, ಅವರಿಗಿಂತ ಬೇರೆಯೇ ಇದ್ದೇನೆ, ನನಗಂತ ದೇಹ ಬರಲ್ಲ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ನಾಹಂ ಪ್ರಕಾಶ ಸರ್ವಸ್ಯ ಯೋಗ ಮಾಯಾ ಸಮಾಮೃತಃ. ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಂ ಅಜಂ ಅವ್ಯಯಂ. ಇಲ್ಲಿ ಹೇಳುತ್ತಾ ಇದ್ದಾರೆ, ನಹಂ ಪ್ರಕಾಶ ಸರ್ವಸ್ಯ ಯೋಗಮಾಯ ಸಮಾವೃತ. ನೀನಾದರೂ ದೇವರನ್ನ ಕುರಿತು ಹೇಳುತ್ತಾ ಇದ್ದಾರೆ, ನೀನಂತ ಹೇಳಿದೀಯ ಎಲ್ಲರಿಗೂ ನನ್ನ ಕುರಿತು ಗೊತ್ತಾಗಲ್ಲ, ಬಹಳ ಜನ ನನ್ನ ತಪ್ಪಾಗಿ ತಿಳಿಯುತ್ತಾರೆ. ಅವರು ತಿಳಿಯೋದು ಹೇಗೆ? ನೀನೇ ತಿಳಿಸಿಬಿಡು, ನೀನೇ ಎಲ್ಲರಿಗೂ ಚೆನ್ನಾಗಿ ನಾನು ಇಂಥವ ಅಂತ ಹೇಳಿಬಿಟ್ರೆ ಅವರು ತಪ್ಪಾಗಿ ತಿಳಿಯೋ ಪ್ರಸಕ್ತಿಯೇ ಇಲ್ಲಲ್ಲ. ಮತ್ತ್ಯಾಕೆ ಹಾಗೆ ಮಾಡ್ತೀಯ? ಎಲ್ಲರಿಗೂ ನೀನೇ ಡಂಗುರ ಸಾರಿಬಿಡು, ನಾನು ಇದ್ದೇನೆ, ಹೀಗಿದ್ದೇನೆ, ಹೀಗಿದ್ದೇನೆ. ಅವಾಗ ಹೇಳ್ತಾರೆ, ನಾಹಂ ಪ್ರಕಾಶ ಸರ್ವಸ್ಯ, ಎಲ್ಲರಿಗೂ ಕೂಡ ನಾನು ಗೊತ್ತಾಗುವವನಲ್ಲ ಅಂದ್ರು. ಯಾಕೆ ಅಂದ್ರೆ ಹೇಳ್ತಾ ಇದ್ದಾರೆ, ಯೋಗ ಮಾಯಾ ಸಹಿತ. ಯೋಗ ಮಾಯಾ ಸಹಿತ ಅಂದರೆ ಯಾರಿಗೆ ಯೋಗ್ಯತೆ ಇದೆಯೋ ನನ್ನ ತಿಳ್ಕೊಳ್ಳಿಕ್ಕೆ ಅವರಿಗೆ ಮಾತ್ರ ನಾನು ತಿಳಿಸಿಕೊಡುತ್ತೇನೆ. ಯಾರಿಗೆ ತಿಳಿಸಿಕೊಳ್ಳಿಕ್ಕೆ ಆಗಲ್ಲ ಅಂದ್ರೆ ಅವರಿಗೆ ಯೋಗ್ಯತೆ ಇಲ್ಲ, ಅವರಿಗೆ ನಾನು ತಿಳಿಸಿಕೊಡಲ್ಲ, ಅವರಿಗೆ ತಿಳ್ಕೊಳ್ಳಿಕ್ಕೂ ಆಗಲ್ಲ. ಆದ್ದರಿಂದ ಯಾರು ಯಾರ ಯೋಗ್ಯತೆ ಅವರಿಗಿದೆ ಅವರಿಗೆ ಮಾತ್ರ ನಾನು ಗೊತ್ತಾಗ್ತೇನೆ, ಮಿಕ್ಕವರೆಲ್ಲ ನನ್ನ ಹೀಗೆ ತಿಳಿಯುತ್ತಾರೆ. ನನ್ನನ್ನ ಅಜಂ ಅವ್ಯಯಂ, ನಾನು ಹುಟ್ಟಿಲ್ಲದವ, ನನ್ನನ್ನ ಹುಟ್ಟಿದ್ದವ ಅಂತ ತಿಳ್ಕೊಳ್ತಾರೆ. ಎಲ್ಲರಂತೆ ತಾಯಿಯ ಗರ್ಭದಲ್ಲಿ 9 ತಿಂಗಳ ಕಾಲ ಅಲ್ಲಿರುವ ದುಃಖವನ್ನ ಅನುಭವಿಸಿ ಹುಟ್ಟಿದವ ಕೃಷ್ಣ ಅಂತ ತಿಳಿಯುತ್ತಾರೆ. ಹಾಗೆ ನನ್ನ ಅವತಾರಗಳನ್ನೆಲ್ಲ ತಿಳಿಯುತ್ತಾರೆ, ನಾನಂಥವನಲ್ಲ ಅನ್ನೋದು ಅವರಿಗೆ ಅರ್ಥ ಆಗಲ್ಲ. ಹಾಗೆ ಸಾವಿಲ್ಲದವ ಅಂತಲೂ ಅವರಿಗೆ ಅರ್ಥ ಆಗಲ್ಲ, ತಮ್ಮಂತೆ ದೇವನೊಬ್ಬ ಅಂತ ತಿಳಿದು ಬಿಡುತ್ತಾರೆ. ಆದ ಕಾರಣ ನಾನಿಂಥವ ಚೆನ್ನಾಗಿ ತಿಳಿ. ಅದು ಮತ್ತೆ ಬರುತ್ತೆ, ನೀನೆಂಥವನಾದರೆ ನನಗೇನಯ್ಯ, ನಿನಗೆ ಹುಟ್ಟಿ ಇದ್ರೆ ಏನು, ಇಲ್ಲದಿದ್ರೆ ಏನು, ಸಾವು ಇದ್ರೆ ಏನು, ಇಲ್ಲದಿದ್ರೆ ಏನು, ನಿನಗೆ ಹುಟ್ಟು ಸಾವುಗಳು ಇಲ್ಲ ಅಂತ ತಿಳ್ಕೊಂಡ್ರೆ ನಮಗೆ ಬರೋದೇನು? ಪಕ್ಕ ಮನೆಯವರಿಗೆ ಎಷ್ಟು ಆಸ್ತಿ ಇದೆ ಅಂತ ಗೊತ್ತಾದ್ರೆ ನಮಗೇನು ಬರುತ್ತೆ? ಅವರ ಆಸ್ತಿ ಅವರಿಗಿರುತ್ತಷ್ಟೇ, ಆ ತಿಳುವಳಿಕೆಯಿಂದ ನಮಗೇನಾಗುತ್ತೆ? ಹಾಗೆ ದೇವರಿಗೆ ಹುಟ್ಟು ಇದೆಯಾ ಇಲ್ವಾ, ಸಾವು ಇದೆಯಾ ಇಲ್ವಾ ಅಂತ ಗೊತ್ತಾದರೆ ನಮಗೇನು ಪ್ರಯೋಜನ ಅಂದ್ರೆ ಕೃಷ್ಣ ಹೇಳುತ್ತಾನೆ, ನನಗೆ ಹುಟ್ಟಿಲ್ಲ ಅಂತ ನೀವು ತಿಳಿದುಕೊಂಡ್ರೆ ನಿಮಗೂ ಹುಟ್ಟಿಲ್ಲದೆ ಆಗ್ತಾ ಬರುತ್ತೆ, ಹುಟ್ಟಿಲ್ಲದೇನೆ ಹೋಗುತ್ತೆ. ಅಂದ್ರೆ ಈ ಹಾಳಾಗುವ ಶರೀರ ನಿಂತು 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 ಹೋಗ್ತಾ ಬರುತ್ತೆ. ಹಾಗೆ ನನಗೆ ಸಾವಿಲ್ಲ ಅಂತ ಚಿಂತನೆ ಮಾಡಿದರೆ ಅಪಮೃತ್ಯು ದೂರ ಆಗುತ್ತೆ. ಹೆಜ್ಜೆ ಹೆಜ್ಜೆಗೂ ಅಪಮೃತ್ಯು ನಮ್ಮ ಹೆಡೆ ಹತ್ತಿ ನಮ್ಮ ಹಿಂದೆಲೇ ಬರ್ತಾ ಇರುತ್ತೆ. ಯಾವಾಗ ಅಪ್ಪಳಿಸಿ ಹಾಕತ್ತೋ, ಯಾವ ಆಕ್ಸಿಡೆಂಟ್ ಆಗತ್ತೋ, ಯಾವ ರೋಗ ಬರುತ್ತೋ, ಯಾವ ಕ್ಷಣದಲ್ಲಿ ಎಲ್ಲಿ ಅಡ್ಮಿಟ್ ಆಗ್ತೀವೋ ಗೊತ್ತಿಲ್ಲ, ಅಪಮೃತ್ಯು ಬರ್ತಾ ಇರುತ್ತೆ. ಅಂತ ಅಪಮೃತ್ಯು ನಮ್ಮನ್ನ ಕಚ್ಚಬಾರದ ಅಂತ ಕಾಲಕ್ಕೆ ದೇವರಿಗೆ ಸಾವಿಲ್ಲ ಅಂತ ಚಿಂತನೆ ಮಾಡಿದರೆ ಅಪಮೃತ್ಯು ಹೋಗುತ್ತೆ. ಇನ್ನು ಎರಡನೇ ಸಾವು ಯಾವುದು ನಮಗೆ ಅಂದರೆ ದೇವರನ್ನ ಮರುತಿರೋದೇ ದೊಡ್ಡ ಸಾವು. ನಮಗಿಷ್ಟು ಉಪಕಾರ ಮಾಡುವಂತಹ ಶ್ರೀಹರಿಯನ್ನ ಮರುತಿರುವುದೇ ಸಾವು, ಅದು ದೂರ ಆಗುತ್ತೆ. ಆದ ಕಾರಣ ಭಗವಂತನಿಗೆ ಹುಟ್ಟಿಲ್ಲ, ಭಗವಂತನಿಗೆ ನಾಶವಿಲ್ಲ ಅಂತ ನಾವು ತಿಳಿದರೆ ನಮಗೂ ಹುಟ್ಟು ಸಾವುಗಳು ಇಲ್ಲದೆ ಆಗಿಬಿಡುತ್ತೆ, ನಾವು ಭಗವಂತನ ಜೊತೆಗೆ ಸಂತೋಷವಾಗಿರಲಿಕ್ಕೆ ಸಾಧ್ಯ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ವೇದಾಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾನಿ ಚ ಭೂತಾನಿ ಮಾಂತು ವೇದ ನ ಕಶ್ಚನ. ಹೇಳ್ತಾ ಇದ್ದಾರೆ, ನಾನು ಈ ಜೀವರಾಶಿಗಳು ಸಮತೀತಾನಿ ಅಂದರೆ ಅವರ ಎಲ್ಲ ವಿಶೇಷ ಜನ್ಮಗಳು, ಒಂದೊಂದು ಜೀವ ಅಲ್ಲ ಎಷ್ಟು ಜೀವರಾಶಿಗಳು, ಜೀವರಾಶಿಗಳು ಬರುವಂತಹ ಶರೀರಗಳ ಬ್ರ್ಯಾಂಡ್, ಒಂದೊಂದು ಶರೀರದ ಟೈಪ್ ಏನಿದೆ ಅಂತ ಅದೆಷ್ಟು ಅಂದ್ರೆ 84 ಲಕ್ಷ ವೆರೈಟಿ ಶರೀರಗಳು, ಅದು ಬ್ರ್ಯಾಂಡ್. ಅಂತ ಒಂದೊಂದು ಶರೀರದಲ್ಲಿ ಎಷ್ಟೆಷ್ಟು ಜೀವರಾಶಿಗಳು ಅಂತಹ ಶರೀರಗಳು ಪಡೀತಾ ಇರ್ತಾರೆ. ಪ್ರತಿಯೊಂದು ಜೀವರಾಶಿಯ ಆ ಇರುವೆ ಹೋಗ್ತಾ ಇದೆ. ಅದರ ಕುರಿತು ನಮ್ಗೇನಾದ್ರೂ ಗೊತ್ತಾ? ಗೊತ್ತಿಲ್ಲ. ದೇವರನ್ನ ಕೇಳಿದ್ರೆ ಇದಕ್ಕೆ ಇಷ್ಟು ಕೋಟಿ ಜನ್ಮಗಳಾಯಿತು, ಈ ಜನ್ಮದಲ್ಲಿ ಇದು ಹೀಗಿದ್ದಿತ್ತು, ಈ ಜನ್ಮದಲ್ಲಿ ಹೀಗೆ ಬಂದಿದೆ ಅಂತ ದೇವರಿಗೆ ಗೊತ್ತು. ಈ ಜನ್ಮದಲ್ಲಿ ಏನಾಗಿದೆ, ಮುಂದೇನಾಗುತ್ತೆ ಗೊತ್ತು, ಮುಂದಿನ ಎಷ್ಟು ಜನ್ಮಗಳು ಬರುತ್ತೆ ಮೊದಲೇ ದೇವರಿಗೆ ಗೊತ್ತು. ಇದು ದೇವರು ಅಂದ್ರೆ ಅದ ಹೇಳ್ತಾರೆ, ವೇದಾಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾನಿ ಚ ಭೂತಾನಿ. ಅಂದರೆ ಹಿಂದೆ ಆದದ್ದು, ಈಗ ಆಗುವಂಥದ್ದು, ಮುಂದೆ ಆಗುವಂಥದ್ದು ಎಲ್ಲವೂ ನಾನು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ಆದರೆ ಹೇಳ್ತಾ ಇದ್ದಾರೆ, ಮಾಂತು ವೇದ ನತಶ್ಚನ, ಯಾರು ಕೂಡ ನನ್ನನ್ನ ಹೀಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ದೇವರು ಹೇಗಿದ್ದಾರೆ, ಮುಂದೆ ಹೇಗಿದ್ರು, ಇವಾಗ ಹೇಗಿದ್ದಾರೆ, ಮುಂದೇನಾಗ್ತಾರೆ, ದೇವರು ಕುರಿತ ನಮಗೆ ಗೊತ್ತಿಲ್ಲ. ನಮ್ದೇ ನಮ್ಗೆ ಗೊತ್ತಾಗ್ತಾ ಇಲ್ಲ. ದೇವರ ಕುರಿತು ಗೊತ್ತಾಗ್ತದಾ? ಇಲ್ಲ. ಆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ, ನನ್ನ ಕುರಿತು ಈ ರೀತಿ ಯಾರು ತಿಳ್ಕೊಂಡಿಲ್ಲ, ನಾನು ಮಾತ್ರ ಎಲ್ಲರ ಕುರಿತು ತಿಳಿದಿದ್ದೇನೆ. ಅಲ್ಲ, ನಿನ್ನ ಕುರಿತು ನಾವು ತಿಳಿದಿಲ್ಲ, ಲಕ್ಷ್ಮೀದೇವಿಗೂ ಗೊತ್ತಿಲ್ಲ. ಇನ್ನೊಂದು ಹೇಳುತ್ತಾರೆ, ನಾನು ಎಲ್ಲರ ಕುರಿತು ತಿಳಿದಿದ್ದೇನೆ, ಎಲ್ಲರೂ ನನ್ನ ಕುರಿತು ತಿಳಿದಿಲ್ಲ. ಮಿಕ್ಕದ್ದು ನಾನು ತಿಳಿಸಿದರೆ ತಿಳಿಯುತ್ತಾರೆ, ಇಲ್ಲದಿದ್ದರೆ ಮರುತಿರುತ್ತಾರೆ. ಅದಕ್ಕೆ ವಿಜಯದಾಸರು ಒಂದು ಹೇಳುತ್ತಾರೆ ಸುಳಾದಿಯಲ್ಲಿ, ನೀ ನಡೆಸಿದರೆ ನಡೆವೆ, ನುಡಿಸಿದರೆ ನುಡಿವೆ, ತಿಳಿಸಿದರೆ ತಿಳಿವೆ, ಮರೆಸಿದರೆ ಮರೆವೆ. ನೀನು ಏನು ಮಾಡಿಸಿದರೆ ಅದು ಹರಿಯೇ, ನಾನು ನಿನ್ನ ಅಧೀನ ಅನ್ನ ಭಾವನೆ ಸತತ ನಮ್ಮಲ್ಲಿ ಬರಬೇಕು. ಅದು ಕೃಷ್ಣ ಕೊಡ್ತಾ ಇದ್ದಾನೆ. ಅದರಿಂದ ಇಚ್ಛಾ ದ್ವೇಷ ಸಮುತ್ಥೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಅಲ್ಲ, ದೇವರ ಕುರಿತು ಗೊತ್ತಾಗ್ತಾ ಇಲ್ಲ ನಮಗೆ, ನಮ್ಮ ಕುರಿತು ಗೊತ್ತಾಗ್ತಾ ಇಲ್ಲ. ಹೌದಾ? ನಮಗೆ ಎರಡಾಗಿದೆ, ನಮ್ಮ ಕುರಿತು ಗೊತ್ತಾಗ್ತಾ ಇಲ್ಲ, ದೇವರ ಕುರಿತು ಗೊತ್ತಾಗ್ತಾ ಇಲ್ಲ. ಇದು ಹೇಗೆ ಸಾಧ್ಯ ಅಂದರೆ, ನಮ್ಮ ಜೀವರ ಸುತ್ತು ಎರಡು ಪೊರೆ ಇದೆ, ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತ ಎರಡು. ಜೀವಾಚ್ಛಾದಿಕ ಏನು ಮಾಡುತ್ತೆ ಅಂದರೆ, ಜೀವನಿಗೆ ತನ್ನ ಕುರಿತು ಗೊತ್ತಾಗದೆ ಮಾಡಿಬಿಡುತ್ತೆ ಜೀವಾಚ್ಛಾದಿಕ. ಪರಮಾಚ್ಛಾದಿಕ ಅಂಬೋ ಇನ್ನೊಂದು ಪೊರೆ ಏನು ಮಾಡುತ್ತೆ ಅಂದರೆ, ದೇವರ ಕುರಿತು ಜೀವನಿಗೆ ಗೊತ್ತಾಗದೆ ಮಾಡುತ್ತೆ. ಒಟ್ಟಾರೆ ದೇವರ ಕುರಿತು ಗೊತ್ತಾಗಲ್ಲ, ನಮ್ಮ ಕುರಿತು ನಮಗೆ ಗೊತ್ತಾಗಲ್ಲ, ಈ ತರ ಇರುತ್ತೆ. ಇಲ್ಲಿ ಹೇಳುತ್ತಾರೆ, ದ್ವಂದ್ವ ಮೋಹೇನ ಇಚ್ಛಾ ದ್ವೇಷ ಸಮುತ್ಥೇನ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸೃಷ್ಟಿಯಲ್ಲಿ, ಸೃಷ್ಟಿಗೆ ಬಂದ ಕೂಡಲೇ ಎಲ್ಲಾ ಜೀವರಾಶಿಗಳು ದ್ವಂದ್ವ ಮೋಹೇನ ಅಂದ್ರು. ದ್ವಂದ್ವ ಮೋಹ ಅಂದ್ರೆ ಯಾವುದು? ಸುಖ ದುಃಖ, ಲಾಭ ಲಾಭ, ಜಯ ಜಯ, ಇದರ ಮೋಹ ಬರ್ತಾ ಬರುತ್ತೆ. ಇದರಿಂದ ವಿಷಯವಾಗಿ ಹೇಳ್ತಾ ಇದ್ದಾರೆ, ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಎಲ್ಲಾ ಜೀವರಾಶಿಗಳಿಗೂ ಕೂಡ ಮೋಹ ಬರುತ್ತೆ, ದೇವರ ಕುರಿತಾದ ಮೋಹ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಎಂಬುದನ್ನು ನಾವು ತಿಳಿಸಿಕೊಡ್ತಾ ಇದ್ದಾರೆ. ನಮಗೆ ಸುಖ ಬರ್ತಾ ಇದೆ, ನಮಗೆ ದುಃಖ ಬರ್ತಾ ಇದೆ, ಜಯ ಬರ್ತಾ ಇದೆ, ಅಪಜಯ ಬರ್ತಾ ಇದೆ, ಲಾಭ ಬರ್ತಾ ಇದೆ, ನಷ್ಟ ಬರ್ತಾ ಇದೆ, ಇವೆಲ್ಲ ಗೊತ್ತಾಗ್ತಾ ಇದೆ. ಹಾಗೆ ಇನ್ನೊಂದು ಬರುತ್ತೆ, ದೇವರು ಇಷ್ಟೇ, ನಾನು ಹೇಗೋ ನನ್ನ ಜೊತೆಗಿರುವ ಭಗವಂತನೂ ಅಷ್ಟೇ, ಅವನಿಗೂ ಸುಖ ಬರುತ್ತೆ, ಅವನಿಗೂ ದುಃಖ ಬರುತ್ತೆ. ಕೃಷ್ಣ ಇದ್ದ ತುಂಬಾ ಜನ ತಿಳ್ಕೊಂಡ್ರು, ಕೃಷ್ಣ ಇದ್ದ, ಕೃಷ್ಣನ ಮೇಲೆ ಕಂಸ ತುಂಬಾ ಸಲ ಯುದ್ಧಕ್ಕೆ ಬಂದ, 17 ಬಾರಿ ಯುದ್ಧಕ್ಕೆ ಬಂದ, 17 ಬಾರಿ ಕೃಷ್ಣನಿಗೆ ಜಯ ಬಂತು, 18ನೇ ಬಾರಿ ಜರಾಸಂಧ ಬಂದ ಕೃಷ್ಣನ ಮೇಲೆ, ಕೃಷ್ಣ ಓಡಿ ಹೋದ. ಜಯ ಯಾರಿಗೆ? ಜರಾಸಂಧನಿಗೆ ಬಂತು ಅಂತ ಎಲ್ಲರೂ ತಳಕೊಂಡು, ಜರಾಸಂಧನು ತಳಕೊಂಡಿದ್ದ, ಕೃಷ್ಣ ಒಡಿಬೋದ ಅಂತ. ಈ ರೀತಿಯಾಗಿ ದೇವರ ಬಗ್ಗೆ, ದೇವರಿಗೆ ಜಯವೂ ಇದೆ ಅಪಜಯವೂ ಇದೆ, ಹಾಗೆ ದೇವರಿಗೆ ಲಾಭವೂ ಇದೆ ನಷ್ಟವೂ ಇದೆ. ಏನು ಲಾಭ ಏನು ನಷ್ಟ ಅಂದರೆ, ರುದ್ರದೇವರನ್ನ ಆರಾಧನೆ ಮಾಡಲಿಕ್ಕೆ ಹೋದ ಕೃಷ್ಣ, ರುದ್ರದೇವರ ಆರಾಧನೆ ಮಾಡಿ ಮಗನನ್ನ ಪಡೆದ. ರುಕ್ಮಿಣಿ ದೇವಿ ಹೇಳುತ್ತಾಳೆ, ಎಲ್ಲರೂ ರುದ್ರದೇವರ ಆರಾಧನೆ ಮಾಡಿ ಮಗನ ಪಡಿತಾರಂತೆ, ನೀವು ಮಾಡಬಾರ್ದೆ ಅಂತ ಹೇಳಿದ್ರೆ ಸರಿ ನಾನು ಹಾಗೆ ಹೋಗ್ತೇನೆ ಅಂತ ಹೋಗಿ ಕೈಲಾಸಕ್ಕೆ ಹೋಗಿ ಪರ್ವತದ ಹತ್ರ ಹೋಗಿ ತಪಸ್ಸನ್ನ ಮಾಡಿ ರುದ್ರದೇವರು ಸರಿ ಅಂದ್ರೆ ಮಗನ ಪಡಿತಾರೆ ಲೋಕದೃಷ್ಟಿಯಿಂದ. ಅಂದರೆ ರುದ್ರದೇವರೇ ಬಂದು, ಸ್ವಾಮಿ ನಾನು ಹೊರ ಕೊಡೋದೇನಯ್ಯ, ನೀವು ಸುಮ್ಮನೆ ಕೊಡಯ್ಯ ಅಂದ್ರೆ ಆ ಸರಿ ಕೊಟ್ಟಂತೆ ಮಾಡಿದ್ರು, ಮಗನ ಪಡೆದ ಸ್ವಾಮಿ ಲಾಭ. ಆದರೆ ಆ ಬಂದಂತ ಮಗುವೇನಿತ್ತು, ಆ ಮಗುವನ ಕುರಿತು ಶಂಬರಾಸುರನಿಗೆ ನಾರದರು ಹೇಳಿದ್ರು, ಹೇ ಶಂಬರಾಸುರ, ನಿನಗೆ ಕೃಷ್ಣನ ಮಗ ಇದ್ದಾನಲ್ಲ, ಆ ಮಗನಿಂದ ಸಾವು ಬರುತ್ತೆ ನಿನಗೆ, ನೋಡಿಕೋ ಅಂತ ನಾರದರು ಹೇಳಿದ್ರು. ಹೇಳಿದಕ್ಕೇನು ಮಾಡಿದ ಶಂಬರಾಸುರ, ಆ ಮಗು 10 ದಿನದ ಮಗುವನ್ನ ತೆಗೆದುಕೊಂಡು ಹೋಗಿ ಸಮುದ್ರದಲ್ಲಿ ಬಿಸಾಡಿ. ಎಲ್ಲರೂ ತಿಳ್ಕೊಂಡ್ರು ಕೃಷ್ಣನಿಗೆ ಲಾಭ, ಮಗನ ಲಾಭ ಇದೆ ನಷ್ಟವೂ ಇದೆ, ದೇವರಿಗೆ ನಷ್ಟವೂ ಇದೆ. ಲಾಭ ನಷ್ಟ, ಜಯ ಅಪಜಯ, ಸುಖ ದುಃಖ, ಮಗ ಬಂದ್ರೆ ಸುಖ, ಮಗ ಹೋದ್ರೆ ದುಃಖ. ಅಷ್ಟೇ ಅಲ್ಲ, ದುಃಖ ಅಂತ ಹೇಳಿದರೆ ಪಾಂಡವರನ್ನೆಲ್ಲ ದುರ್ಯೋಧನ ಅರಗಿನ ಮನೆಯಲ್ಲಿ ಸುಡಬೇಕು ಅಂತ ಪ್ರಯತ್ನ ಪಟ್ಟಾಗ ಆ ಅರಗಿನ ಮನೆಯನ್ನ ನೋಡಿದ ಕೂಡಲೇ ಧರ್ಮರಾಜ ಹೇಳುತ್ತಾನೆ, ಮನೆಯಲ್ಲಿ ಹೋದ ಕೂಡಲೇ ಆ ವಾಸನೆ ಅದು ನೋಡಿದ ಕೂಡಲೇ ಹೇಳುತ್ತಾನೆ, ಹಾ ನಮ್ಮನ್ನ ಸುಡಲಿಕ್ಕೆ ಇಲ್ಲಿ ಕಳಿಸಿದ್ದು ಅಂತ ಅವರಿಗೆ ಅರ್ಥ ಆಗಿಬಿಡುತ್ತೆ. ಅವರು ವಿದುರ ಏರ್ಪಾಡು ಮಾಡಿದಂಥ ಸುರಂಗ ಮಾರ್ಗದಿಂದ ಹೊರಡುತ್ತಾ ಭೀಮಸೇನ ದೇವರು ಆ ಇವರು ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೆ ತಕ್ಕಂತೆ ಆ ಕಾವಲುದಾರನಾದಂತಹ ಒಬ್ಬ ಹೆಣ್ಣು, 5 ಜನ ಗಂಡು ಮಕ್ಕಳು, ಅವರು ಎಲ್ಲ ದೈತ್ಯರೇ ಬಂದಿದ್ರು, ಅದಕ್ಕೆ ಅವರ ಸಹಿತ ಮನೆಯನ್ನು ಸುಟ್ಟು ಹೊರಟು ಹೋದರು. ಜಗತ್ತಿಗೆಲ್ಲ ಏನಾಯಿತು, ಮನೆ ಸುಟ್ಟಿದೆ, ಮನೆಯಲ್ಲಿ ಒಂದು ಹೆಣ್ಣಿನ ಹೆಣ ಸುಟ್ಟು ಬಿದ್ದಿದೆ, 5 ಗಂಡು ಮಕ್ಕಳ ಹೆಣ ಸುಟ್ಟು ಬಿದ್ದಿದೆ, ಪಾಂಡವರು ಕುಂತಿ ದೇವಿ ಸಹಿತ ಸುಟ್ಟು ಹೋದ್ರು ಅಂತ ದುರ್ಯೋಧನನಿಗೆ ವಾರ್ತೆ. ದುರ್ಯೋಧನನಿಗೆ ವಾರ್ತೆ ಬಂದರೆ ಖುಷಿಯೋ ಖುಷಿ, ಹಾಗೆ ಮಗನಿಗೆ ಹಿತ ಆಯಿತಲ್ಲ ಎಂಬ ಖುಷಿ ಧೃತರಾಷ್ಟ್ರನಿಗೂ ಆಯಿತು. ಅಂತ ಕಾಲಕ್ಕೆ ಎಲ್ಲ ಜನ ಅಯ್ಯೋ ಪಾಂಡವರು ಸತ್ತರಲ್ಲ ಅಂತ ಧರ್ಮೋದಕ ಬಿಡಲಿಕ್ಕೆ ಹೋದಾಗ, ಅವರಿಗೆ ನೀರನ್ನು ಬಿಡಲಿಕ್ಕೆ ಹೋದಾಗ ಎಲ್ಲರೂ ಅಳತಾ ಇದ್ರೆ ದುರ್ಯೋಧನ ಅತ್ತ, ಅಯ್ಯೋ ಸುಟ್ಟು ಹೋದ್ರು ಅಂತ. ಧೃತರಾಷ್ಟ್ರರು ಅತ್ತರು, ಜೊತೆಗೆ ಕೃಷ್ಣ ಅಲ್ಲಿಗೆ ಬಂದಿದ್ದ, ಕೃಷ್ಣನೂ ಅಲ್ಲಿಗೆ ಬಂದಿದ್ದ, ಬಂದು ಹೇಳುತ್ತಾನೆ ಅಯ್ಯೋ ಪಾಂಡವರು ಸತ್ತರಲ್ಲ ಅಂತ ತಾನೂ ಕಣ್ಣೀರು ಹಾಕಿದ. ಹಾಗೆ ಅವರನ್ನ ಕಳಿಸಿಕೊಟ್ಟ ವಿದುರ, ವಿದುರನೂ ಕಣ್ಣೀರು ಹಾಕ್ತಾನೆ, ಹೌದು ಹೌದು ಪಾಂಡವರು ಸತ್ರು. ಅದಕ್ಕೆ ಹೇಳುತ್ತಾರೆ ಎಲ್ಲರೂ ಅಂದುಕೊಂಡು ಕೃಷ್ಣನಿಗೂ ದುಃಖ ಇದೆ, ಪಾಂಡವರು ಹೋದರೆಂಬ ದುಃಖ ಇದೆ ಅಂತ ಎಲ್ಲರೂ ನೋಡಿದ್ರು. ಅದಕ್ಕೆ ಹೇಳುತ್ತಾ ಇದ್ದಾರೆ ದ್ವಂದ್ವ ಮೋಹೇನ ಇಚ್ಛಾ ದ್ವೇಷ ಸಮುಚ್ಛೇನ ಸಮ್ಮೋಹಂ ಸರ್ವಭೂತಾನಿ ಯಾಂತಿ. ಅಂದರೆ ಭಗವಂತನ ಕುರಿತಾದ ತಪ್ಪಾದ ತಿಳುವಳಿಕೆ ನನಗೆ ಹೀಗೆ ಬರುತ್ತಾ ಇದೆ. ಅಂದರೆ ನಮಗಿಂತ ಬೇರೆ ಆಗಿ ಸುಖ ದುಃಖ, ಜಯ ಅಪಜಯ, ಲಾಭ ನಷ್ಟ, ಮಾನ ಅಪಮಾನ, ಇದು ಯಾವುದೂ ಇಲ್ಲದೇ ಇರುವಂತಹ ಭಗವಂತ ನಮ್ಮ ಜೊತೆಗೇ ಇದ್ದಾನೆ ಎಂಬ ಎಚ್ಚರ ಪಡಕೊಂಡು ಅವನಿಗೆ ನಮ್ಮಂತೆ ಎಲ್ಲಾ ಇವೆ ಅಂತ ತಿಳಿದದ್ದಕ್ಕೆ ನಮಗೆಲ್ಲ ಬರುತ್ತಾ ಇದೆ. ದೇವರಿಗೆ ದುಃಖ ಇಲ್ಲ ಅಂತ ತಿಳಿದರೆ ನಮಗೆ ದುಃಖ ಇರಲ್ಲ, ದೇವರಿಗೆ ದುಃಖ ಇದೆ ಅಂತ ತಿಳಿದರೆ ನಮಗೆ ದುಃಖ ಬರುತ್ತೆ. ಹೇಗೆ? ಕನ್ನಡಿಯ ಮುಂದೆ ನಾವು ನಿಂತು ನಮ್ಮ ಮೇಲೆ ಒಳ್ಳೆ ಆಭರಣ ಎಲ್ಲ ಹಾಕೊಂಡ್ರೆ ಪ್ರತಿಬಿಂಬ ಅದರಲ್ಲೂ ಒಳ್ಳೆ ಹಾರ ಕಾಣುತ್ತೆ. ದೇವ ಬಿಂಬ, ನಾವು ಪ್ರತಿಬಿಂಬ. ದೇವರಲ್ಲಿ ಒಳ್ಳೆ ಗುಣ ಚಿಂತನೆ ಮಾಡಿದರೆ ನಮ್ಮಲ್ಲೂ ಒಳ್ಳೆದಾಗುತ್ತೆ. ದೇವರಿಗೆ ಹಾಳಾಗೋಗಿ ದೇವರಿಗೆ ದುಃಖ ಇದೆ ಅಂದ್ರೆ ನಮಗೂ ಅದೇ ಕಾಣ್ತಾ ಬರುತ್ತೆ. ಆದ ಕಾರಣ ಇದೆಲ್ಲ ಕೂಡ ಜೀವರಿಗೆ ಅವರ ಸಹಜವಾಗಿರತಕ್ಕಂಥ ಒಳಗಿನ ಎರಡು ಪೊರೆಗಳು. ದ್ವಂದ್ವ ಮೋಹೇನ ಅಂತ ಆ ದ್ವಂದ್ವ ಮೋಹ ಶಬ್ದಕ್ಕೆ ಇನ್ನೊಂದರ್ಥ ಏನು? ದ್ವಂದ್ವ ಎರಡು ಪೊರೆ ಏನಿದೆ ಜೀವರ ಸುತ್ತು, ಆ ಪೊರೆಯಿಂದಾಗಿ ಬರತಕ್ಕಂಥ ಮೋಹ. ಆ ದ್ವಂದ್ವ ಮೋಹದಿಂದ ಇಚ್ಛಾ ದ್ವೇಷಾದಿಗಳು ಬರ್ತಾ ಇರುತ್ತೆ. ಅಂದ್ರೆ ಇಚ್ಛಾ ದ್ವೇಷ ದ್ವಂದ್ವ ಮೋಹ, ಅದರಿಂದಾಗಿ ಸಮ್ಮೋಹ ಬರ್ತಾ ಇದೆ. ಅಂದ್ರೆ ನಮಗೆ ಬರತಕ್ಕಂಥ ಈ ಜೀವನದಲ್ಲಿ ಎಲ್ಲಾ ರೀತಿಯಾಗಿರತಕ್ಕಂಥ ಮೋಹ. ಮೋಹ ಶಬ್ದಕ್ಕರ್ಥ ಯಾವುದು ಗೊತ್ತಿದ್ರು ಮಾಡಬಾರದು ಅಂತ ಗೊತ್ತಿದ್ರು ಬಿಡಲಾರದೆ ಮಾಡಿಬಿಡ್ತಾ ಇರುತ್ತೇವೋ ಅದನ್ನ ಮೋಹ ಅಂತ ಹೇಳ್ತಾರೆ. ಈ ಸಿಗರೆಟ್ ಕುಡಿಯೋರು, ಹೆಂಡ ಕುಡಿಯೋರು ಎಲ್ಲ ಇರುತ್ತಾರೆ. ಈ ಚೈನ್ ಸ್ಮೋಕರ್ಸ್ ಅಂತ ಹಾಕಿಬಿಟ್ಟಿರ್ತಾರೆ. ಆಮೇಲೆ ಹೆಂಡ ತುಂಬಾ ಕುಡಿತಾ ಇರ್ತಾರೆ, ಅವರಿಗೆ ಕಂಡವರೆಲ್ಲ ಉಪದೇಶ ಕೊಡ್ತಾ ಇರ್ತಾರೆ. ನೀವು ಗೊತ್ತಾ ಇಲ್ಲ ನಿಮಗೆ, ಸಿಗರೆಟ್ ಕೊಡಿದ್ರೆ ಹೀಗಾಗುತ್ತೆ ಹಾಗಾಗುತ್ತೆ ಎಲ್ಲ ಹೇಳ್ತಾ ಇರ್ತಾರೆ. ಕೊನೆಯವರೆಲ್ಲ ಕೇಳ್ತಾರೆ, ಕೇಳಿ ನೀವೇನೇನು ಹೇಳಿದ್ದೀರಲ್ಲ ಇದು ಕೊಡಿದ್ರೆ ಆಗುತ್ತೆ ಅಂತ, ಅದಕ್ಕಿಂತ ಎರಡು ಪಾಯಿಂಟ್ ಎಕ್ಸ್ಟ್ರಾ ಇದೆ ಅಂತ ಅವರೇ ಹೇಳ್ತಾರೆ. ಇದು ಕೊಡಿದ್ರೆ ಹೀಗಾಗುತ್ತೆ ಅಂತ ಅವರೇ ಹೇಳ್ತಾರೆ. ಅಲ್ಲಯ್ಯ ನನಗಿಂತ ಹೆಚ್ಚು ಕೇಳ್ಕೊಂಡಿದ್ಯಾ, ಯಾಕೆ ಬಿಡತಾ ಇಲ್ಲ? ಅದೇ ಮೋಹ. ಕೇಳ್ಕೊಂಡಿದ್ರೂ ಕೂಡ ಬಿಡಲಾರದೇ ಇರುವುದು ಅಡಿಕ್ಷನ್ ಅಂತ ಏನ್ ಹೇಳ್ತಾರಲ್ಲ ಅದನ್ನೇ ಹೇಳ್ತಾರೆ. ಅಂತ ಮೋಹ ಜೀವರಿಗೆ ಬರ್ತಾ ಇದೆ. ಇಲ್ಲಿ ಹೇಳ್ತಾರೆ ಈ ಮೋಹ ದೇವರು ಕೊಟ್ಟದ್ದು. ಅವಾಗೇ ತಪ್ಪು ತಿಳುವಳಿಕೆ ಬರುತ್ತೆ. ಜೀವರಿಗೆ ಮೊದಲು ಮೋಹ ಇದ್ದಿಲ್ಲ, ದೇವರೇ ಮೋಹ ಕೊಟ್ಟ ಅಂತ, ಅದು ತಪ್ಪು ತಿಳುವಳಿಕೆ. ದೇವ ಮೋಹ ಕೊಟ್ಟ ಅಂದ್ರೆ ಅರ್ಥ ಹೇಗೆ ಅಂದರೆ, ಪ್ಯಾರಾಲಿಸಿಸ್ ಪೇಷಂಟ್ ಇದ್ದಾನೆ, ಆತನಿಗೆ ಊಟ ಮಾಡಿಸಬೇಕು, ಆದರೆ ಅವನದ್ದೇ ಪದಾರ್ಥ ಎಲ್ಲ ಇದೆ, ಅವನದ್ದೇ ಸ್ಟವ್ ಎಲ್ಲ ಇದೆ, ಅಡಿಗೆ ಮಾಡಿಕೊಳ್ಳಿಕ್ಕೆ ಅವನಿಗೆ ಆಗಲ್ಲ. ಯಾರೋ ಬಂದ್ರು ಅವರ ಹತ್ರ ಈ ಪದಾರ್ಥಗಳೆಲ್ಲ ಕೂಡ ಅವರೇನು ತಂದಿಲ್ಲ, ಬಂದ್ರಷ್ಟೇ. ಬಂದು ಅವನಿಗೆ ಊಟ ಮಾಡಿಸಬೇಕಾದ್ರೆ ಏನ್ ಮಾಡುತ್ತಾರೆ? ಅವನದ್ದೇ ಪದಾರ್ಥ, ಅವನದ್ದೇ ಸ್ಟವ್ ಎಲ್ಲ ಬಳಸಿ ಅವನಿಗೆ ಪದಾರ್ಥ ತಯಾರು ಮಾಡಿ ಉಣಿಸ್ತಾರಲ್ಲ. ಹಾಗಾದರೆ ಇಲ್ಲಿ ದೇವರು ಕೂಡ ಮೋಹ ನಮಗೆ ಕೊಟ್ಟರು ಅಂದ್ರೆ ತಾನೆಲ್ಲಿಂದೋ ತಂದು ಕೊಟ್ಟ ಅಂತಲ್ಲ, ನಮ್ಮದೇ ಲಿಂಗ ದೇಹದಲ್ಲಿ ಇರುವಂತಹ ಪದಾರ್ಥ ಅದನ್ನೇ ನಮಗೆ ಕೊಡತಾ ಇದ್ದಾನೆ. ಯಾಕೆ ಕೊಟ್ಟ? ಅದರಿಂದ ಬಿಡುಗಡೆ ಮಾಡಲಿಕ್ಕೆ ಕೊಟ್ಟ. ಹೇಗೆ? ಬಟ್ಟೆಯಲ್ಲಿ ಕಲೆ ಇರುತ್ತೆ, ಆ ಕಲೆ ತೆಗೀಬೇಕಾದರೆ ನೀರಿನ ಮೂಲಕ ಅದಕ್ಕೆ ಬಟ್ಟೆಗೆ ಅಂಟು ಬಂದಂತಹ ಕಲೆಗೆ ನೀರಿನ ಸಂಪರ್ಕ ಕೊಟ್ಟು ಮತ್ತು ಕಲೆ ಮಾತ್ರ ತೆಗೆದುಬಿಡ್ತೇವೆ, ಬಟ್ಟೆ ಉಳಿಯುತ್ತೆ. ನೀರಿನ ಸಂಪರ್ಕ ಆಗದಿದ್ದರೆ ಬಟ್ಟೆ ಒಗೆದರೆ ಬಟ್ಟೆ ಹರಿಯುತ್ತಷ್ಟೇ ಕೊಳೆ ಹೋಗಲ್ಲ. ಹಾಗೆ ನಮ್ಮ ಸುತ್ತು ಇರುವ ಈ ಮೋಹ ಮೊದಲಾದ ದೋಷಗಳಿರುವಂತಹ ಪೊರೆಯನ್ನ ಕಳೆಯಲಿಕ್ಕೆ ದೇವ ನಮಗೂ ಅದರ ಮಧ್ಯೆ ಅಂಟು ಕೊಟ್ಟ. ಇಚ್ಛಾ ಎಂಬ ನೀರಿನಿಂದ ಈ ಸಂಸಾರದಲ್ಲಿ ತಂದು ಒಗೀತಾ ಇದ್ದಾನೆ. ಅದರಿಂದ ಏನಾಗುತ್ತೆ? ಸುತ್ತು ಇರುವ ಕೊರೆ ಕಲೆ ಹೋಗುತ್ತೆ, ನಾವು ಮಾತ್ರ ಶುದ್ಧವಾಗಿ ಉಳಿಯುತ್ತೀವಿ. ಇದೇ ಭಗವಂತನ ಸೃಷ್ಟಿಯಲ್ಲಿ ತಾತ್ಪರ್ಯ ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಬಹಳ ಜನ ಅಂದುಕೊಳ್ತಾರೆ ದೇವ ನಮ್ಮ ಪಾಡಿಗೆ ನಾವು ಇದ್ದುವು, ದೇವರು ಸುಮ್ಮನೆ ಕರ್ಕೊಂಡು ಬಂದು ಕಟ್ಟಿ ಹಾಕಿದ, ಬಂಧನ ಮಾಡಿದ, ಬಂಧನ ಮಾಡಿ ನನ್ನ ಕಾಲಿಗೆ ಬಿದ್ರೆ ಬಿಡಿಸ್ತೇನೆ ಅಂತ ಹೇಳಿದ. ಇದೇನ್ ದೇವರು? ನಮ್ಮ ಪಾಡಿಗೆ ನಾವಿದ್ದವರನ್ನ ತಂದು ಕಟ್ಟಿ ಹಾಕಿ ನಂತರ ಕಾಲಿಗೆ ಬಿದ್ರೆ ಹೊರತು ನಾನು ಬಿಡಿಸಲ್ಲ ಅಂತಾರೆ. ಇದೇನಪ್ಪ? ತಪ್ಪಾಗಿ ದೇವರನ್ನ ತಿಳಿತಾರೆ. ಆ ಥರ ಭಗವಂತ ಅಲ್ಲ, ನಮ್ಮದನ್ನೇ ನಮಗೆ ತೋರಿ ಇದು ಬಿಡಿಸಿಕೊಳ್ಳಿಕ್ಕೆ ನನಗೆ ಆಗಲ್ಲಯ್ಯ ಅಂದಾಗ ನಾನು ಬಿಡಿಸಿಕೊಡ್ತೇನೆ ಅಂತ ಭಗವಂತ ಬರ್ತಾ ಇದ್ದಾನೆ. ಅದರಿಂದ ಭಗವಂತನಷ್ಟು ಸ್ನೇಹಿತ ನಮಗೆ ಇನ್ಯಾರು ಇರಲಿಕ್ಕೆ ಸಾಧ್ಯವಿಲ್ಲ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಥ.